ಕರ್ತನಲ್ಲಿ ಪ್ರಿಯ ಸಹೋದರರೇ, ಸಹೋದರಿಯರೇ, ಯೇಸುನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ವಂದಿಸುತ್ತೇನೆ. ಇಂದು ನಾವು ಧ್ಯಾನ ಮಾಡಬೇಕಾದಂಥ ಮುಖ್ಯ ವಿಷಯ ಕರ್ತನ ಪವಿತ್ರ ಭೋಜನ. ಅದಕ್ಕೆ ಸಂಬಂಧಪಟ್ಟು ಮತ್ತಾಯ 26:17-30, ಮಾರ್ಕ 14:12-25, ಲೂಕ 22:7-23 ವಚನಗಳನ್ನು ನೀವು ಗುರುತಿಸಿಕೊಳ್ಳ್ರಿ. ಒಂದು ವಚನ ನಾನು ಓದ್ತೇನೆ, ಲೂಕ 22:20 ಯೇಸು ಹೇಳಿದ ಮಾತು: ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಮತ್ತೊಂದು ಸರ್ತಿ ನಾನು ಹೇಳ್ತೇನೆ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ಈ ಕರ್ತನ ಭೋಜನದ ವಿಚಾರದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು. ಈ ಹೆಸರಿಗೆ ಕೆಲವು ಬೇರೆ ಬೇರೆ ಶಬ್ದಗಳಿದೆ, ಕೆಲವನ್ನು ನಿಮಗೆ ಹೇಳ್ತೇನೆ. ಇದಕ್ಕೆ ಕರ್ತನ ಭೋಜನ ಅಂತ ಹೇಳ್ತೇವೆ, ಕರ್ತನ ಪವಿತ್ರ ಭೋಜನ ಅಂತ ಹೇಳ್ತೇವೆ, ಕರ್ತನ ರಾತ್ರಿ ಭೋಜನ ಎಂಬುದಾಗಿಯೂ ನಾವು ಹೇಳ್ತೇವೆ. ಹೆಸರುಗಳು ಬೇರೆ ಬೇರೆ ಇದ್ರೂ ಮೂಲ ವಿಚಾರ ಒಂದೇ. ಈ ಕರ್ತನ ಪವಿತ್ರ ಭೋಜನದ ಮೂಲ ಯಾವುದು? ಉತ್ತರ: ಯಹೂದಿ ಧರ್ಮದ ಪ್ರತಿಷ್ಠಿತವಾದ ಮೂರು ಹಬ್ಬಗಳಲ್ಲಿ ಪಸ್ಕ ಹಬ್ಬ ಮೊದಲನೆಯದು. ಹಬ್ಬದ ಆಚರಣೆಗೆ ಪ್ರತಿಯೊಬ್ಬ ಯಹೂದಿ ಯೆರೂಸಲೇಮ್ ಪಟ್ಟಣಕ್ಕೆ ಬರಲೇಬೇಕು, ದೇವಾಲಯದಲ್ಲಿ ಕಾಣಿಕೆ ಯಜ್ಞಗಳನ್ನು ಸಮರ್ಪಿಸಲೇಬೇಕು. ಈ ಹಿನ್ನೆಲೆಯಲ್ಲಿ ಯೇಸು ಮತ್ತು ಆತನ ಶಿಷ್ಯರು ಪಸ್ಕ ಹಬ್ಬದ ಆಚರಣೆಗಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದಾರೆ. ಈಗ ಪಸ್ಕ ಹಬ್ಬದ ಊಟಕ್ಕಾಗಿ ಸ್ನೇಹಿತರೊಬ್ಬರ ಮನೆಯಲ್ಲಿ ಗುರುವಾರ ರಾತ್ರಿ ಮೇಲಂತಸ್ತನ ಮನೆಯಲ್ಲಿ ಕೂಡಿ ಬಂದಿದ್ದಾರೆ. ಯೇಸುವಿಗೆ ಇದು ಬಹಳ ಮಹತ್ವವುಳ್ಳ ಹಬ್ಬ. ಕಾರಣ ಏನಂತಂದ್ರೆ, ಯೇಸುವಿಗೆ ಇದು ಕೊನೆಯ ಹಬ್ಬ, ಕೊನೆಯ ಊಟ, ಕೊನೆಯ ಪಸ್ಕ ಹಬ್ಬದ ಊಟ. ಕ್ರೈಸ್ತ ಚರಿತ್ರೆಯಲ್ಲಿ ಹೊಸ ಅಧ್ಯಾಯ ಈ ಮೂಲಕವಾಗಿ ಪ್ರಾರಂಭವಾಗುವಂತಹ ಸಮಯವೂ ಹೌದು. ಪದ್ಧತಿಯ ಪ್ರಕಾರ ಯೇಸು ಮತ್ತು ಆತನ ಶಿಷ್ಯರು ಯಜ್ಞ ಸಮರ್ಪಿತ ಕುರಿಯ ಮಾಂಸವನ್ನು, ಹುಳಿ ಇಲ್ಲದ ರೊಟ್ಟಿಯನ್ನು ಮತ್ತು ಕಹಿ ಪದಾರ್ಥ ಅಥವಾ ದ್ರಾಕ್ಷರಸವನ್ನು ಸೇವಿಸಬೇಕು. ಇದಕ್ಕೆ ಕಾರಣ ಐಗುಪ್ತ ದೇಶದ ಗುಲಾಮತನದಿಂದ ಬಿಡುಗಡೆಯಾದ ಘಟನೆ. ಇದೇ ಆಹಾರ ಸೇವಿಸುತ್ತಿದ್ರು. ಆದರೆ ಇಂದು ಯೇಸು ಹುಳಿ ಇಲ್ಲದ ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ಉಪಯೋಗಿಸಿಕೊಂಡು ಇವುಗಳಿಗೆ ಹೊಸ ಮೌಲ್ಯವನ್ನು, ಅರ್ಥವನ್ನು ಕೊಡುತ್ತಾನೆ. ಈ ಊಟದ ಮೂಲಕವಾಗಿ ಶಿಷ್ಯರೊಂದಿಗೆ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ಇಂದಿನಿಂದ ಹೊಸ ಚರಿತ್ರೆಯು ಆರಂಭವಾಯಿತು. ಮತ್ತಾಯನ ಸುವಾರ್ತೆ 26:26 ಯೇಸು ಈ ರೀತಿಯಾಗಿ ಹೇಳುತ್ತಾನೆ: ಅವರು ಊಟ ಮಾಡುತ್ತಿರುವಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಒಡಂಬಡಿಕೆ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಸ್ವಾಮಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ಈ ಹೇಳಿಕೆ ಬಹಳ ಅರ್ಥಗರ್ಭಿತವಾದದ್ದು, ಆಶ್ಚರ್ಯಕರವಾದದ್ದು ಆಗಿದೆ. ಇದರಿಂದ ಹಳೆಯ ಪಸ್ಕದ ಊಟಕ್ಕೆ ಹೊಸ ಅರ್ಥ, ಮೌಲ್ಯವನ್ನು ಯೇಸು ಕೊಡುತ್ತಾ ಇದ್ದಾನೆ. ಇದುವೇ ಕರ್ತನ ಭೋಜನ, ಕರ್ತನ ರಾತ್ರಿ ಭೋಜನ, ಕರ್ತನ ಪವಿತ್ರ ಭೋಜನ ಎಂದು ನಾವು ಕರೀತೇವೆ. ನಾವು ಕರ್ತನ ಭೋಜನದ ಆರಾಧನೆಯಲ್ಲಿ ಸ್ವೀಕರಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸ ಸಾಮಾನ್ಯ ವಸ್ತುಗಳಾಗಿದ್ದರೂ ಅವು ಕ್ರಿಸ್ತನ ಶ್ರಮ, ಮರಣ, ಶಿಲುಬೆಯಲ್ಲಿ ಆತನು ಅನುಭವಿಸಿದ ಶ್ರಮೆ, ಸುರಿಸಿದ ರಕ್ತ ಇವುಗಳನ್ನು ಸೂಚಿಸುತ್ತವೆ. ರೊಟ್ಟಿಯು ಕ್ರಿಸ್ತನ ದೇಹವನ್ನು, ದ್ರಾಕ್ಷಾರಸವು ಆತನು ಸುರಿಸಿದ ರಕ್ತವನ್ನು ಪ್ರತಿನಿಧಿಸುತ್ತವೆ. ಕರ್ತನ ಭೋಜನದ ಈ ಸಂಸ್ಕಾರ ಪ್ರಪಂಚದ ಎಲ್ಲಾ ಕ್ರೈಸ್ತ ಸಭೆಗಳಲ್ಲಿ ಪ್ರಮುಖವಾದ ಸಂಸ್ಕಾರವಾಗಿ ಆಚರಿಸಲ್ಪಡುತ್ತದೆ. ಇದು ವಿಶ್ವಾಸಗಳಿಗೆ ಅವಶ್ಯವಾದದ್ದು, ಅಮೂಲ್ಯವಾದದ್ದು ಎಂಬುದನ್ನು ನಾವು ಯಾವಾಗಲೂ ಮರೆಯಬಾರದು. ಈ ಕರ್ತನ ಭೋಜನದ ಕುರಿತಾಗಿ ನಾವು ಅವಶ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ಪ್ರಾಮುಖ್ಯವಾದ ವಿಷಯಗಳು ಈ ಕೆಳಗಿವೆ. ಮೊದಲನೇದಾಗಿ, ಇದು ಚರಿತ್ರೆಯಲ್ಲಿ ನಡೆದ ಒಂದು ನಿಜವಾದಂಥ ಧಾರ್ಮಿಕ ಸಂಸ್ಕಾರದ ಕಾರ್ಯ, ಸತ್ಯಸಂಗತಿ. ಇದರ ಸಂಸ್ಥಾಪಕನು ನಮ್ಮ ರಕ್ಷಕನಾದ ಏಸು ತಾನೆ. ಎರಡನೇದಾಗಿ, ಇದು ಏಸುವಿನ ನೆನಪಿಗಾಗಿ ಇರುವ ಸ್ಮರಣಾರ್ಥ ಘಟನೆ. ಇದು ಯೇಸುವಿನ ಶ್ರಮೆ, ಮರಣ, ಪುನರುತ್ಥಾನಗಳನ್ನು ನೆನಪಿಸುವಂತಹ ಕಾರ್ಯವನ್ನು ಮಾಡುತ್ತದೆ. ಮೂರನೇದಾಗಿ, ಇದು ಪರಿಶುದ್ಧವಾದ ಸಂಸ್ಕಾರದ ಕಾರ್ಯ. ನಾವು ತಿನ್ನುವ ರೊಟ್ಟಿ, ಕುಡಿಯುವ ದ್ರಾಕ್ಷಾರಸ ಸಾಮಾನ್ಯ ವಸ್ತುಗಳಾಗಿದ್ರೂ ಇವುಗಳು ಯೇಸುವಿನ ದೇಹ ರಕ್ತವನ್ನು ಸೂಚಿಸುತ್ತವೆ ಎಂಬುದು ಬಹಳ ಪ್ರಾಮುಖ್ಯ. ಈ ಸಂಸ್ಕಾರ ನಾಲ್ಕನೇದಾಗಿ, ಈ ಸಂಸ್ಕಾರ ವೈಯಕ್ತಿಕವಾದದ್ದು. ಈ ಭೋಜನದಲ್ಲಿ ಪಾಲು ಹೊಂದುವ ಪ್ರತಿಯೊಬ್ಬ ವ್ಯಕ್ತಿಗೆ ಯೇಸುವಿನೊಂದಿಗೆ ಇರುವ ವೈಯಕ್ತಿಕ ಸಂಬಂಧವನ್ನು ಬಲಪಡಿಸುತ್ತದೆ. ಅಂದರೆ ಈಗ ನಾವು ವ್ಯಕ್ತಿ ವ್ಯಕ್ತಿಗಳಾಗಿ ಯೇಸು ಸ್ವಾಮಿಯ ಭೋಜನದಲ್ಲಿ ಪಾಲುಗಾರರು ಆಗುತ್ತಾ ಇರುವಾಗ ನಮಗೂ ಕ್ರಿಸ್ತನಿಗೂ ಇರುವಂತಹ ಸಂಬಂಧ ಎಷ್ಟು ನಿಕಟವಾಗಿದೆ, ಎಷ್ಟು ಬಲವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಅದರಿಂದ ಇದು ವೈಯಕ್ತಿಕವಾದದ್ದು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಐದನೇದಾಗಿ, ಈ ಸಂಸ್ಕಾರದ ವಿಷಯದಲ್ಲಿ ಯಾರಿಗೂ ಹಗರು ಮನೋಭಾವನೆ ಇರಬಾರದು. ಅನೇಕ ಸಾರಿ ನಾವು ಬಹಳ ಹಗರಾಗಿ ಈ ವಿಚಾರದಲ್ಲಿ ವರ್ತನೆ ಮಾಡ್ತೇವೆ. ಯಾವ ಸಿದ್ಧತೆ ಇಲ್ಲದೆ, ಯಾವ ಪ್ರಾರ್ಥನೆ ಇಲ್ಲದೆ, ಯಾವ ಒಂದು ಪವಿತ್ರತೆ ಇಲ್ಲದೆ ಈ ಸಂಸ್ಕಾರದಲ್ಲಿ ಪಾಲುಗಾರರಾಗ್ತೇವೆ. ಅದಕ್ಕೆ ಪೌಲನು ಎಚ್ಚರ ಕೊಡ್ತಾನೆ. ಹಗುರು ಮನೋಭಾವನೆ, ತಿರಸ್ಕಾರ ಮನೋಭಾವನೆ, ಆಲಸ್ಯತನ ಇವನ್ನ ನಾವು ತೋರಿಸಿದರೆ ಕಾಯಿಲೆಗಳು ಕಷ್ಟಗಳು ನಮಗೆ ಬರ್ತವೆ ಎಂಬುದಾಗಿ ಪೌಲನು ಹೇಳಿದ್ದನ್ನ ನೆನಪಿಸಿಕೊಳ್ಳಬೇಕಾದದ್ದು ಅವಶ್ಯ. ಆರನೇದಾಗಿ, ಈ ಸಂಸ್ಕಾರವನ್ನು ನಾವು ಯೇಸು ಸ್ವಾಮಿ ಬರುವ ತನಕ ಆಚರಿಸುತ್ತಲೇ ಇರಬೇಕು. ಸಾಧಾರಣವಾಗಿ ಇದನ್ನು ನಾವು ಸಭೆಗಳಲ್ಲಿ ಆಚರಣೆ ಮಾಡ್ತೇವೆ, ಮನೆಯಲ್ಲಿ ಅಲ್ಲ, ಸಭೆಯಾಗಿ ಈ ಆಚರಣೆಯನ್ನು ನಾವು ಮಾಡ್ತೇವೆ. ಈಗಾಗಲೇ 2000 ವರ್ಷಗಳನ್ನು ಈ ಆಚರಣೆಯಲ್ಲಿ ನಾವು ದಾಟ್ತಾ ಇದ್ದೇವೆ. ಇನ್ನೂ ನಾವು ನಡೆಯಬೇಕಾದ ದಾರಿ ಇದೆ. ಎಲ್ಲಿವರೆಗೆ ನಡೆಯಬೇಕು? ಯೇಸು ತಿರುಗಿ ಬರುವವರೆಗೆ ಈ ಕಾರ್ಯದಲ್ಲಿ ನಾವು ಮುಂದಕ್ಕೆ ಸಾಗಬೇಕು. ಇದು ಬಹಳ ಪ್ರಾಮುಖ್ಯವಾದದ್ದು. ಯಾಕಂತಂದರೆ ಇದು ಯೇಸುವಿನ ಅಪ್ಪಣೆ. ಇದನ್ನು ನಾವು ಆಚರಿಸಬೇಕು. ಯೇಸು ಸ್ವಾಮಿ ಯಾವಾಗ ಬರ್ತಾನೆ ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಆತನು ಬರುವವರೆಗೆ ಸಕಲ ಸಿದ್ಧತೆಯಲ್ಲಿ, ಪರಿಶುದ್ಧತೆಯಲ್ಲಿ, ದೀನತೆಯಲ್ಲಿ ಸ್ವಾಮಿಯ ಮೇಜಿನ ಬಳಿಗೆ ಬಂದು ಆತನು ಕೊಡುವ ದೇಹ ರಕ್ತಗಳ ಸಂಸ್ಕಾರವನ್ನು ಹೊಂದಿಕೊಂಡು ನಾವು ಬಾಳಿ ಬೆಳೆಯಬೇಕಾಗುತ್ತದೆ. ಈ ರೀತಿ ನಾವು ಮಾಡುವಾಗ ನಮಗೆ ಬಹಳಷ್ಟು ಆಶೀರ್ವಾದ ಇದೆ, ಮರೆಯಬೇಡ್ರಿ. ಯಾಕಂದರೆ ಆತನ ದೇಹ ನಮ್ಮನ್ನು ಬಲಪಡಿಸ್ತದೆ, ಆತನ ದೇಹ ನಮ್ಮನ್ನು ಚೈತನ್ಯಪಡಿಸ್ತದೆ, ಆತನ ರಕ್ತ ನಮ್ಮನ್ನು ಶುದ್ಧೀಕರಣ ಮಾಡ್ತದೆ, ಆತನ ರಕ್ತ ನಮ್ಮನ್ನು ವಿಶೇಷವಾದಂಥ ಸ್ಥಿತಿಗೆ ನಮ್ಮನ್ನು ನಡೆಸ್ತದೆ. ಈ ಎರಡೂ ಸಾಧನಗಳು ನಮ್ಮ ಜೀವನವನ್ನೇ ಬದಲು ಮಾಡುತ್ತವೆ. ಯಾಕಂತಂದರೆ ಆತನ ದೇಹ, ಆತನ ರಕ್ತದಲ್ಲಿ ಆ ಒಂದು ಶ್ರೇಷ್ಠತೆ ಇದೆ. ಇದನ್ನು ನಾವು ಹೊಂದಿಕೊಂಡು ಆತನಿಗಾಗಿ ನಾವು ಬಾಳೋದಕ್ಕೆ ಪ್ರಯತ್ನ ಮಾಡೋಣ. ಕರ್ತನು ನಮ್ಮನ್ನು ಶ್ರೇಷ್ಠವಾದ ಆಶೀರ್ವಾದಗಳಿಂದ ತುಂಬಿಸಿ ನಡೆಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.
ಹೆಚ್ಚಿನ ಮಾಹಿತಿಗಾಗಿ ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606643.